ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 7/11/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ಶಿವತಂದೆ ಬಂದಿರುವುದೇ ನಿಮ್ಮೆಲ್ಲರ ಭಂಡಾರವನ್ನು ಭರ್ಪೂರ್ ಮಾಡುವುದಕ್ಕೋಸ್ಕರ. ಆದ್ದರಿಂದ ಭಂಡಾರ ಭರ್ಪೂರಾದಾಗ ಕಾಲಕಂಟಕ ದೂರ ಆಗುತ್ತದೆ ಎಂದು ಹೇಳುತ್ತಾರೆ. ಇಂದಿನ ಪ್ರಶ್ನೆಯಾಗಿದೆ, ಜ್ಞಾನಿ ಮಕ್ಕಳ ಬುದ್ಧಿಯಲ್ಲಿ ಯಾವ ಮಾತಿನ ನಿಶ್ಚಯ ಪಕ್ಕ ಆಗಿರುತ್ತದೆ? ಉತ್ತರ: ಜ್ಞಾನಿಗಳಿಗೆ ದೃಢ ನಿಶ್ಚಯ ಇರುತ್ತದೆ, ನನ್ನ ಪಾತ್ರ ಎಂದೂ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ, ನನ್ನ ಪಾತ್ರ ಎಂದು ಸವೆದು ಹೋಗಲು ಸಾಧ್ಯ ಇಲ್ಲ ಅನ್ನುವ ನಿಶ್ಚಯ ಜ್ಞಾನಿಗಳಿಗೆ ಇರುತ್ತದೆ. ಯಾರ ಬುದ್ಧಿಯಲ್ಲಿ ಆತ್ಮನಾದ ನನ್ನಲ್ಲಿ 84 ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಅನ್ನುವ ಜ್ಞಾನ ಇದೆಯೋ ಅವರೇ ಜ್ಞಾನಿಗಳಾಗಿದ್ದಾರೆ. ಆತ್ಮನಾದ ನನ್ನಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಇರದೇ ಇದ್ದರೆ ಸಂಪೂರ್ಣ ಜ್ಞಾನ ಬುದ್ಧಿಯಿಂದ ಮಾಯ ಆಗಿ ಬಿಡುತ್ತದೆ. ಓಂ ಶಾಂತಿ. ಪರಮಾತ್ಮ ತಂದೆ ಬಂದು ಆತ್ಮಿಕ ಮಕ್ಕಳಿಗೆ ಯಾವ ಮಾತನ್ನು ತಿಳಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ಯಾವ ಸೇವೆಯನ್ನು ಮಾಡುತ್ತಾರೆ? ಈ ಸಮಯದಲ್ಲಿ ಪರಮಾತ್ಮ ತಂದೆ ಆತ್ಮಿಕ ಶಿಕ್ಷಣವನ್ನು ಕಲಿಸುವಂತಹ ಸೇವೆಯನ್ನು ಮಾಡುತ್ತಾರೆ. ನಿಮಗೆ ಇದು ಕೂಡ ಗೊತ್ತಿದೆ, ಇಲ್ಲಿ ತಂದೆಯ ಪಾತ್ರ ಕೂಡ ಇದೆ, ಟೀಚರ್ನ ಪಾತ್ರ ಕೂಡ ಇದೆ ಮತ್ತು ಗುರುವಿನ ಪಾತ್ರ ಕೂಡ ಇದೆ. ಇಲ್ಲಿ ಪರಮಾತ್ಮ ತಂದೆ ತಂದೆಯಾಗಿ, ಶಿಕ್ಷಕ ಆಗಿ, ಗುರುವಾಗಿ ಚೆನ್ನಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಮತ್ತು ಸದ್ಗತಿಯನ್ನು ನೀಡುವಂತಹ ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸರ್ವರ ಗುರು ಆಗಿದ್ದಾರೆ. ಸಣ್ಣವರಿರಬಹುದು, ದೊಡ್ಡವರಿರಬಹುದು, ವಯಸ್ಸಾದಂತಹ ವೃದ್ಧರಿರಬಹುದು ಅಥವಾ ಯುವಕರಿರಬಹುದು, ಎಲ್ಲರಿಗೋಸ್ಕರ ಸದ್ಗತಿಯನ್ನು ನೀಡುವಂತಹ ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ, ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಾರೆ. ನಮಗೆ ಎಲ್ಲರ ಜೀವನದ ಕತೆ ಗೊತ್ತಿದೆ ಎಂದು ನೀವು ಸಮ್ಮೇಳನದಲ್ಲಿ ತಿಳಿಸಬಹುದು. ಪರಂಪಿತ ಪರಮಾತ್ಮ ಶಿವತಂದೆಯ ಜೀವನದ ಕತೆ ನಮಗೆ ಗೊತ್ತಿದೆ ಅನ್ನುವುದನ್ನು ನೀವು ಕಾನ್ಫರೆನ್ಸ್ನಲ್ಲಿ ತಿಳಿಸಬೇಕು. ನಂಬರ್ ವಾರಾಗಿ ಎಲ್ಲರ ಬುದ್ಧಿಯಲ್ಲೂ ಜ್ಞಾನದ ನೆನಪಿರುತ್ತದೆ. ಸಂಪೂರ್ಣ ವಿರಾಟ ರೂಪದ ಚಿತ್ರ ಅವಶ್ಯವಾಗಿ ನಿಮ್ಮ ಬುದ್ಧಿಯಲ್ಲಿ ಇದೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ನಂತರ ನಾವೇ ದೇವತೆಗಳಾಗುತ್ತೇವೆ, ನಂತರ ಕ್ಷತ್ರಿಯರಾಗುತ್ತೇವೆ, ನಂತರ ವೈಶ್ಯರಾಗುತ್ತೇವೆ, ನಂತರ ಶೂದ್ರರಾಗುತ್ತೇವೆ ಅಂದ ಮೇಲೆ ಈ ಎಲ್ಲಾ ಮಾತು ಮಕ್ಕಳಿಗೆ ನೆನಪಿನಲ್ಲಿ ಇದೆ ತಾನೆ? ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನದ ಮಾತು ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ. ಉತ್ಥಾನ ಮತ್ತು ಪತನದ ಸಂಪೂರ್ಣ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಭಾರತದ ಉತ್ಥಾನ ಮತ್ತು ಪತನದ 84 ಜನ್ಮದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಮೊದಲು ನಮ್ಮ ಉತ್ಥಾನ ಆಗಿತ್ತು ಅಂದರೆ ನಾವು ಸತ್ಯಯುಗದಲ್ಲಿ ಇದ್ದೆವು, ಈಗ ಪತನ ಆಗಿದೆ ಅಂದರೆ ಕಲಿಯುಗದಲ್ಲಿ ಇದ್ದೇವೆ, ಈಗ ನಾವು ಮಧ್ಯದ ಸಮಯದಲ್ಲಿ ಇದ್ದೇವೆ. ನಾವೀಗ ಶೂದ್ರರೂ ಅಲ್ಲ, ನಾವು ಸಂಪೂರ್ಣ ಬ್ರಾಹ್ಮಣರೂ ಕೂಡ ಆಗಿಲ್ಲ. ಒಂದು ವೇಳೆ ಈಗ ನಾವು ಪಕ್ಕಾ ಬ್ರಾಹ್ಮಣರಾಗಿ ಬಿಟ್ಟರೆ ನಂತರ ಪುನಃ ನಾವು ಶೂದ್ರರಂತೆ ವರ್ತನೆಯನ್ನು ಮಾಡುವುದಿಲ್ಲ. ಬ್ರಾಹ್ಮಣರಲ್ಲಿ ಪುನಃ ಶೂದ್ರರಂತಹ ಗುಣ ಬಂದು ಬಿಡುತ್ತದೆ. ಈಗ ನಿಮಗೆ ಗೊತ್ತಿದೆ ಯಾವಾಗಿನಿಂದ ನಾವು ಪಾಪವನ್ನು ಮಾಡಲು ಪ್ರಾರಂಭ ಮಾಡಿದ್ದೇವೆ ಎಂದು. ಯಾವಾಗ ನಾವು ಕಾಮಚಿತೆಯನ್ನು ಏರುತ್ತೇವೋ ಆಗ ನಾವು ಪಾಪವನ್ನು ಮಾಡಲು ಪ್ರಾರಂಭ ಮಾಡುತ್ತೇವೆ ಅಂದ ಮೇಲೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರದ ಜ್ಞಾನ ಇದೆ. ಪರಂಪಿತ ಪರಮಾತ್ಮ ತಂದೆ ಮೇಲೆ ಇದ್ದಾರೆ, ನೀವೆಲ್ಲರೂ ಆತ್ಮರಾಗಿದ್ದೀರಾ. ಈ ಎಲ್ಲಾ ಮಾತು ಮಕ್ಕಳ ಬುದ್ಧಿಯಲ್ಲಿ ಅವಶ್ಯವಾಗಿ ನೆನಪಿನಲ್ಲಿ ಇರಬೇಕು. ನಾನೀಗ ಬ್ರಾಹ್ಮಣನಾಗಿದ್ದೇನೆ, ನಾನೀಗ ಪುನಃ ದೇವತೆ ಆಗುತ್ತಿದ್ದೇನೆ, ನಂತರ ನಾನೇ ವೈಶ್ಯ ಆಗುತ್ತೇನೆ, ನಂತರ ನಾನೇ ಶೂದ್ರ ಮನೆತನದಲ್ಲಿ ಬರುತ್ತೇನೆ. ಈಗ ಪರಮಾತ್ಮ ತಂದೆ ಬಂದು ಶೂದ್ರನಾಗಿದ್ದ ನನ್ನನ್ನು ಬ್ರಾಹ್ಮಣನನ್ನಾಗಿ ಮಾಡಿದ್ದಾರೆ. ನಾನೀಗ ಪುನಃ ಬ್ರಾಹ್ಮಣನಿಂದ ದೇವತೆ ಆಗುತ್ತೇನೆ. ಬ್ರಾಹ್ಮಣರಾಗಿ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಪುನಃ ನಾವು ವಾಪಸ್ ಮನೆಗೆ ಹೋಗುತ್ತೇವೆ. ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿದೆ, ಇದು ಪಲ್ಟಿ ಹೊಡೆಯುವಂತಹ ಆಟ ಆಗಿದೆ. ಈ ಆಟದ ಬಗ್ಗೆ ನಿಮಗೆ ಗೊತ್ತಿದೆ ಅಥವಾ 84 ಜನ್ಮದ ಚಕ್ರದ ಬಗ್ಗೆ ನಿಮಗೆ ಗೊತ್ತಿದೆ? ಪಲ್ಟಿ ಹೊಡೆಯುವಂತಹ ಆಟದ ಮೂಲಕ ನೀವು ಸಹಜವಾಗಿ ಜ್ಞಾನದ ಮಾತನ್ನು ತಿಳಿಸಬಹುದು. ಪರಮಾತ್ಮ ತಂದೆ ಈಗ ಮಕ್ಕಳ ಮನಸ್ಸನ್ನು ಇನ್ನೂ ಜಾಸ್ತಿ ಹಗುರ ಮಾಡುತ್ತಾರೆ, ಏಕೆಂದರೆ ಸ್ವಯಂನ್ನು ಬಿಂದು ಎಂದು ತಿಳಿದುಕೊಂಡರೆ ತಕ್ಷಣ ಮಕ್ಕಳು ಓಡಿ ಹೋಗುತ್ತಾರೆ. ವಿದ್ಯಾರ್ಥಿಗಳು ಶಾಲೆಯಲ್ಲೇ ಕುಳಿತಿರುತ್ತಾರೆ ಅಂದ ಮೇಲೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಶಿಕ್ಷಣದ ನೆನಪಿರುತ್ತದೆ. ನಿಮಗೂ ಕೂಡ ಈಗ ಶಿಕ್ಷಣದ ನೆನಪಿರಬೇಕು. ಈಗ ನಾವು ಸಂಗಮ ಯುಗದಲ್ಲಿ ಇದ್ದೇವೆ, ಪುನಃ ನಾವು ಇದೇ ರೀತಿ ನಾಟಕ ಚಕ್ರದಲ್ಲಿ ಬರುತ್ತೇವೆ. ಈ ನಾಟಕ ಚಕ್ರದ ಜ್ಞಾನ ಸದಾ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಈ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಸದಾ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಈ ಚಕ್ರದ ಜ್ಞಾನ ಕೇವಲ ಬ್ರಾಹ್ಮಣ ಮಕ್ಕಳಾದ ನಿಮ್ಮ ಬಳಿ ಇದೆ, ಶೂದ್ರರ ಬಳಿ ಈ ಚಕ್ರದ ಜ್ಞಾನ ಇಲ್ಲ, ದೇವತೆಗಳ ಬಳಿ ಕೂಡ ಈ ಚಕ್ರದ ಜ್ಞಾನ ಇಲ್ಲ. ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೋ ಅದೆಲ್ಲ ತಪ್ಪು ಚಿತ್ರ ಆಗಿದೆ. ನಿಮ್ಮ ಬಳಿ ಎಕ್ಯುರೇಟ್ ಆದ ಚಿತ್ರ ಇದೆ, ನಿಮ್ಮ ಬಳಿ ಸರಿಯಾದ ಚಿತ್ರ ಇದೆ. ಏಕೆಂದರೆ ನೀವೀಗ ಸರಿಯಾದ ಚಿತ್ರವನ್ನು ನಿರ್ಮಾಣ ಮಾಡುತ್ತೀರಾ. ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಆದ್ದರಿಂದ ಭಕ್ತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಾ. ಜ್ಞಾನ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದನ್ನು ಕೂಡ ನೀವು ತಿಳಿದುಕೊಂಡಿದ್ದೀರಾ. ಜ್ಞಾನವನ್ನು ನೀಡುವಂತವರು ಜ್ಞಾನದ ಸಾಗರ ತಂದೆಯಾಗಿದ್ದಾರೆ. ಜ್ಞಾನವನ್ನು ನೀಡುವಂತಹ ಜ್ಞಾನದ ಸಾಗರ ತಂದೆ ಈಗ ನಿಮಗೆ ಸಿಕ್ಕಿದ್ದಾರೆ. ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ. ಗುರಿ ಉದ್ದೇಶದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುವಾಗ ಅವರಿಗೆ ಗುರಿ ಉದ್ದೇಶದ ಬಗ್ಗೆ ಗೊತ್ತಿರುತ್ತದೆ. ಭಕ್ತಿ ಮಾರ್ಗದಲ್ಲಿ ಗುರಿ ಉದ್ದೇಶ ಇರುವುದಿಲ್ಲ. ಮೊದಲು ನಿಮಗೆ ಈ ಜ್ಞಾನದ ಮಾತು ಗೊತ್ತಿರಲಿಲ್ಲ. ಅಂದರೆ ನಾವೇ ಸರ್ವಶ್ರೇಷ್ಠ ದೇವಿ ದೇವತೆಗಳಾಗಿದ್ದೆವು, ನಂತರ ನಾವೇ ಕೆಳಗಡೆ ಬಿದ್ದಿದ್ದೇವೆ ಅನ್ನುವ ಜ್ಞಾನದ ಮಾತು ಮೊದಲು ನಿಮಗೆ ಗೊತ್ತಿರಲಿಲ್ಲ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ, ಆದ್ದರಿಂದ ಈಗ ನಿಮಗೆ ಜ್ಞಾನದ ಬಗ್ಗೆ ಗೊತ್ತಾಗಿದೆ. ಅವಶ್ಯವಾಗಿ ಹಿಂದಿನ ಕಲ್ಪದಲ್ಲೂ ಮೊದಲು ನಾವು ಬ್ರಹ್ಮಕುಮಾರಿಯರಾಗಿದ್ದೆವು. ಪ್ರಜಾಪಿತ ಬ್ರಹ್ಮನ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ. ಪ್ರಜಾಪಿತ ಅಂತೂ ಮನುಷ್ಯ ಆಗಿದ್ದಾರೆ, ಇಲ್ಲಿ ಎಷ್ಟೆಲ್ಲಾ ಜನ ಮಕ್ಕಳಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಇಷ್ಟೆಲ್ಲಾ ಮಕ್ಕಳು ದತ್ತು ಮಕ್ಕಳೇ ಆಗಿರಬೇಕು. ಎಷ್ಟೊಂದು ಜನ ದತ್ತು ಮಕ್ಕಳಿದ್ದಾರೆ. ಆತ್ಮದ ರೂಪದಲ್ಲಿ ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಾ. ಈಗ ನಿಮ್ಮ ಬುದ್ಧಿ ಎಷ್ಟೊಂದು ದೂರದವರೆಗೂ ಹೋಗಿ ತಲುಪುತ್ತಿದೆ. ನಿಮಗೆ ಗೊತ್ತಿದೆ ಹೇಗೆ ಮೇಲೆ ಆಕಾಶದಲ್ಲಿ ನಕ್ಷತ್ರಗಳು ನಿಂತಿದೆಯೋ. ದೂರದಿಂದ ನೋಡಿದಾಗ ನಕ್ಷತ್ರಗಳು ಎಷ್ಟು ಸಣ್ಣದಾಗಿ ಕಾಣಿಸುತ್ತದೆ, ಅದೇ ರೀತಿ ನೀವು ಕೂಡ ಬಹಳ ಸಣ್ಣ ರೂಪದಲ್ಲಿರುವಂತಹ ಆತ್ಮ ಜ್ಯೋತಿಯಾಗಿದ್ದೀರಾ. ಆತ್ಮ ಎಂದೂ ಸೈಜ್ನಲ್ಲಿ ಸಣ್ಣದೂ ದೊಡ್ಡದೂ ಆಗುವುದಿಲ್ಲ. ಇನ್ನು ನಿಮ್ಮ ಪದವಿ ಬಹಳ ಶ್ರೇಷ್ಠ ಆಗಿದೆ. ಜಗತ್ತಿನ ಜನ ಆಕಾಶದಲ್ಲಿರುವಂತಹ ಸೂರ್ಯ ಮತ್ತು ಚಂದ್ರರನ್ನು ನೋಡಿ ಸೂರ್ಯ ದೇವತೆ ಎಂದು ಕರೆಯುತ್ತಾರೆ, ಚಂದ್ರ ದೇವತೆ ಎಂದು ಕರೆಯುತ್ತಾರೆ. ಸೂರ್ಯ ತಂದೆಯಾಗಿದ್ದಾರೆ, ಚಂದ್ರ ತಾಯಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ನಕ್ಷತ್ರ ಆಗಿದ್ದಾರೆ ಎಂದು ಹೇಳುತ್ತಾರೆ. ಎಲ್ಲಾ ಆತ್ಮರು ನೋಡಲು ಒಂದು ಸಣ್ಣ ಬಿಂದು ಆಗಿದ್ದಾರೆ, ಎಲ್ಲಾ ಆತ್ಮರು ನೋಡಲು ಸಣ್ಣ ನಕ್ಷತ್ರ ಆಗಿದ್ದಾರೆ. ಆತ್ಮರಾದ ನೀವು ಈ ಸೃಷ್ಟಿಗೆ ಬಂದು ಪಾತ್ರಧಾರಿಗಳಾಗುತ್ತೀರಾ. ಆತ್ಮರಾದ ನೀವೇ ದೇವತೆಗಳಾಗುತ್ತೀರಾ. ನೀವೀಗ ಬಹಳಷ್ಟು ಶಕ್ತಿಶಾಲಿ ಆಗುತ್ತಿದ್ದೀರಾ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಸತೋ ಪ್ರಧಾನ ದೇವತೆಗಳಾಗುತ್ತೇವೆ. ನಂಬರ್ ವಾರಾಗಿ ನಮ್ಮ ಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತಾ ಹೋಗುತ್ತದೆ. ಕೆಲವು ಆತ್ಮರು ಪವಿತ್ರರಾಗಿ ಸತೋ ಪ್ರಧಾನರಾಗಿ ಸಂಪೂರ್ಣ ದೇವತೆಗಳಾಗುತ್ತಾರೆ. ಕೆಲವು ಆತ್ಮರು ಸಂಪೂರ್ಣ ಪವಿತ್ರರಾಗುವುದಿಲ್ಲ. ಜ್ಞಾನದ ಬಗ್ಗೆ ಕೆಲವರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ತಂದೆಯ ಪರಿಚಯ ಎಲ್ಲರಿಗೂ ಸಿಗಬೇಕು. ಅಂತ್ಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೆ. ವಿನಾಶದ ಸಮಯದಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದು ಎಲ್ಲರಿಗೂ ಗೊತ್ತಾಗುತ್ತದೆ. ಈಗ ಕೆಲವರು ಹೇಳುತ್ತಾರೆ ಭಗವಂತ ಅವಶ್ಯವಾಗಿ ಯಾವುದೋ ಒಂದು ಸ್ಥಾನದಲ್ಲಿ ಬಂದಿದ್ದಾರೆ ಎಂದು. ಆದರೆ ಪರಮಾತ್ಮ ತಂದೆ ಯಾವ ಸ್ಥಾನದಲ್ಲಿ ಬಂದಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಪರಮಾತ್ಮ ತಂದೆ ಯಾವುದೋ ಒಂದು ರೂಪದಲ್ಲಿ ಅವಶ್ಯವಾಗಿ ಬರುತ್ತಾರೆ ಎಂದು ಹೇಳುತ್ತಾರೆ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮನುಷ್ಯ ಮತ ಇದೆ, ಬಹಳಷ್ಟು ಮನುಷ್ಯರ ಮತ ಇದೆ. ಇಲ್ಲಿ ನಿಮ್ಮ ಬಳಿ ಕೇವಲ ಒಂದೇ ಈಶ್ವರಿಯ ಮತ ಇದೆ. ನೀವೀಗ ಈಶ್ವರನ ಮತದಂತೆ ನಡೆದು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ? ಒಂದನೇ ಪ್ರಕಾರದ ಮತ ಅಂದರೆ ಮನುಷ್ಯರ ಮತ ಆಗಿದೆ, ಎರಡನೇ ಪ್ರಕಾರದ ಮತ ಅಂದರೆ ಈಶ್ವರಿಯ ಮತ ಆಗಿದೆ, ಮತ್ತು ಮೂರನೇ ಪ್ರಕಾರದ ಮತ ಅಂದರೆ ದೇವತೆಗಳ ಮತ ಆಗಿದೆ. ದೇವತೆಗಳಿಗೆ ಮತವನ್ನು ಯಾರು ನೀಡಿದರು? ಪರಮಾತ್ಮ ತಂದೆ ದೇವತೆಗಳಿಗೆ ಮತವನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯ ಶ್ರೀಮತ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಪರಮಾತ್ಮ ತಂದೆಗೆ ಶ್ರೀ ಶ್ರೀ ಅಂದರೆ ಸರ್ವಶ್ರೇಷ್ಠ ಎಂದು ಕರೆಯಲಾಗುತ್ತದೆ. ಮನುಷ್ಯರಿಗೆ ಸರ್ವಶ್ರೇಷ್ಠರು ಎಂದು ಕರೆಯಲು ಸಾಧ್ಯ ಇಲ್ಲ. ಸರ್ವಶ್ರೇಷ್ಠ ತಂದೆ ಅಂದರೆ ಶ್ರೀ ಶ್ರೀ ಆದಂತಹ ಪರಮಾತ್ಮ ತಂದೆ ಬಂದು ನಮ್ಮನ್ನು ಶ್ರೀ ಅಂದರೆ ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ. ದೇವತೆಗಳನ್ನು ಶ್ರೇಷ್ಠರನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅಂದರೆ ಶ್ರೀ ಶ್ರೀ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಈ ರೀತಿ ದೇವತೆಗಳ ಸಮಾನ ಯೋಗ್ಯರನ್ನಾಗಿ ಮಾಡುತ್ತೇನೆ. ಜಗತ್ತಿನ ಜನ ಪುನಃ ತಮ್ಮ ಹೆಸರಿನ ಜೊತೆಗೆ ಶ್ರೀಶ್ರೀ ಅನ್ನುವ ಬಿರುದನ್ನು ಇಟ್ಟುಕೊಂಡಿದ್ದಾರೆ. ಸಮ್ಮೇಳನದಲ್ಲಿ ನೀವು ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಿಳಿಸಬಹುದು. ನೀವೀಗ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮಿತ್ತರಾಗಿದ್ದೀರಾ. ಸರ್ವಶ್ರೇಷ್ಠ ಒಬ್ಬ ಶಿವ ತಂದೆ ಆಗಿದ್ದಾರೆ, ಅಂದರೆ ಶ್ರೀಶ್ರೀ ಒಬ್ಬ ಶಿವ ತಂದೆ ಆಗಿದ್ದಾರೆ. ಶ್ರೀಶ್ರೀ ಆದಂತಹ ಶಿವ ತಂದೆ ನಮ್ಮನ್ನು ಶ್ರೀ ದೇವತೆಯನ್ನಾಗಿ ಮಾಡುತ್ತಾರೆ, ಅಂದರೆ ಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತಾರೆ. ಜಗತ್ತಿನ ಜನ ಶಾಸ್ತ್ರ ಮುಂತಾದದ್ದನ್ನು ಓದುತ್ತಾರೆ, ಶಾಸ್ತ್ರವನ್ನು ಓದಿ ಶ್ರೀಶ್ರೀ ಅನ್ನುವ ಬಿರುದನ್ನು ಪಡೆದುಕೊಳ್ಳುತ್ತಾರೆ. ಜಗತ್ತಿನಲ್ಲಿರುವಂತವರು ಶಾಸ್ತ್ರದ ಶಿಕ್ಷಣವನ್ನು ಕಲಿತು ಶ್ರೀಶ್ರೀ ಅನ್ನುವ ಬಿರುದನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಶ್ರೀಶ್ರೀ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ನಿಮ್ಮನ್ನು ಶ್ರೀ ಅಂದರೆ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಈ ಕಲಿಯುಗಿ ಜಗತ್ತು ತಮೋ ಪ್ರಧಾನ ಭ್ರಷ್ಟಾಚಾರಿ ಜಗತ್ತಾಗಿದೆ. ಎಲ್ಲರೂ ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆಯ ಬಿರುದು ಎಲ್ಲಿ? ಪತಿತ ಮನುಷ್ಯರ ಬಿರುದು ಎಲ್ಲಿ? ಪರಮಾತ್ಮ ತಂದೆಯ ಬಿರುದನ್ನು ಪತಿತ ಮನುಷ್ಯರು ತಮ್ಮ ಹೆಸರಿನ ಜೊತೆಗೆ ಇಟ್ಟುಕೊಳ್ಳುತ್ತಾರೆ. ಸತ್ಯ ಸತ್ಯವಾಗಿಯೂ ಶ್ರೇಷ್ಠ ಮಹಾನ್ ಆತ್ಮರು ಅಂದರೆ ದೇವಿ ದೇವತೆಗಳಾಗಿದ್ದಾರೆ. ಸತೋ ಪ್ರಧಾನ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ತಮೋ ಪ್ರಧಾನ ಮನುಷ್ಯರು ಇರಲು ಸಾಧ್ಯ ಇಲ್ಲ. ಸತೋ ಪ್ರಧಾನ ಜಗತ್ತಿನಲ್ಲಿ ಯಾವ ಒಬ್ಬ ತಮೋ ಪ್ರಧಾನ ಮನುಷ್ಯರು ಇರಲು ಸಾಧ್ಯ ಇಲ್ಲ. ರಜೋಸ್ಥಿತಿಯಲ್ಲಿರುವ ಮನುಷ್ಯರಿಗೆ ರಜೋಸ್ಥಿತಿಯಲ್ಲಿರುವ ಮನುಷ್ಯರು ಎಂದು ಕರೆಯಲಾಗುತ್ತದೆ. ರಜೋಸ್ಥಿತಿಯಲ್ಲಿರುವ ಮನುಷ್ಯರಿಗೆ ತಮೋ ಗುಣಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ. ವರ್ಣದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಮೊದಲು ನಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ. ಪರಮಾತ್ಮ ತಂದೆ ಬಂದು ನಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ. ಈಗ ನೀವು ಎಷ್ಟೊಂದು ಶ್ರೀಮಂತರಾಗುತ್ತೀರಾ, ಅಂದರೆ ಧನವಂತರಾಗುತ್ತೀರಾ. ಶಿವತಂದೆಯ ಭಂಡಾರ ಭರ್ಪೂರಾಗಿದೆ. ಶಿವತಂದೆಯ ಭಂಡಾರ ಯಾವುದಾಗಿದೆ? ಶಿವತಂದೆಯ ಭಂಡಾರ ಅವಿನಾಶಿ ಜ್ಞಾನರತ್ನಗಳ ಭಂಡಾರ ಆಗಿದೆ. ಶಿವತಂದೆಯ ಭಂಡಾರ ಭರ್ಪೂರಾಗಿರುವ ಕಾರಣ ಎಲ್ಲಾ ಕಾಲಕಂಟಕಗಳು ದೂರ ಆಗಿ ಬಿಡುತ್ತದೆ. ಶಿವತಂದೆಯ ಮೂಲಕ ಯಾರು ತಮ್ಮ ಭಂಡಾರವನ್ನು ಭರ್ಪೂರ್ ಮಾಡಿಕೊಳ್ಳುತ್ತಾರೋ ಅವರ ಜೀವನದ ಕಾಲಕಂಟಕ ದೂರ ಆಗುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನರತ್ನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಜ್ಞಾನರತ್ನದ ಸಾಗರ ಆಗಿದ್ದಾರೆ. ಈಗ ಮಕ್ಕಳ ಬುದ್ಧಿ ಬೇಹದ್ದಿನ ಕಡೆ ಹೋಗಬೇಕು. ಜಗತ್ತಿನಲ್ಲಿ ಎಷ್ಟೊಂದು ಜನ ಕೋಟ್ಯಾಂತರ ಆತ್ಮರಿದ್ದಾರೆ. ಆ ಕೋಟ್ಯಾಂತರ ಆತ್ಮರು ಕೂಡ ತಮ್ಮದೇ ಆದ ಶರೀರ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದ್ದಾರೆ. ಇದು ಬೇಹದ್ದಿನ ನಾಟಕ ಆಗಿದೆ. ಆತ್ಮ ಈ ಶರೀರ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗುತ್ತದೆ. ಒಂದು ಸಿಂಹಾಸನದಂತೆ ಇನ್ನೊಂದು ಸಿಂಹಾಸನ ಇರಲು ಸಾಧ್ಯ ಇಲ್ಲ. ಅಂದರೆ ಒಬ್ಬರ ಶರೀರ ಅನ್ನುವ ಸಿಂಹಾಸನದಂತೆ ಇನ್ನೊಬ್ಬರ ಶರೀರ ಅನ್ನುವ ಸಿಂಹಾಸನ ಇರಲು ಸಾಧ್ಯ ಇಲ್ಲ. ಎಲ್ಲರ ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿದೆ. ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಆತ್ಮದ ಅವಿನಾಶಿ ಪಾತ್ರ ಹೇಗೆ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೋಡಿ. ಇಷ್ಟು ಸಣ್ಣ ಆತ್ಮದಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಆತ್ಮ ಅತಿ ಸೂಕ್ಷ್ಮ ಆಗಿದೆ. ಆತ್ಮಕ್ಕಿಂತ ಸೂಕ್ಷ್ಮವಾದ ವಸ್ತು ಯಾವುದೂ ಇರಲು ಸಾಧ್ಯ ಇಲ್ಲ, ಮತ್ತು ಆತ್ಮಕ್ಕಿಂತ ಅದ್ಭುತವಾದ ವಸ್ತು ಯಾವುದೂ ಇರಲು ಸಾಧ್ಯ ಇಲ್ಲ. ಇಷ್ಟು ಸಣ್ಣ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಆತ್ಮ ಆ ಪಾತ್ರವನ್ನು ಈಗ ಅಭಿನಯ ಮಾಡುತ್ತಿದೆ. ಸೂಕ್ಷ್ಮ ವತನದಲ್ಲಿ ಯಾವುದೇ ಪ್ರಕಾರದ ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ. ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆಯ ಮೂಲಕ ನೀವೀಗ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಇದು ಜ್ಞಾನ ಆಗಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಎಲ್ಲರ ಮನಸ್ಸಿನಲ್ಲಿ ಯಾವ ವಿಚಾರ ನಡೆಯುತ್ತಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆಗೆ ಈ ಜ್ಞಾನ ಗೊತ್ತಿದೆ. ಈಗ ತಂದೆಯಲ್ಲಿರುವಂತಹ ಆ ಜ್ಞಾನ ಮಕ್ಕಳ ಬುದ್ಧಿಯಲ್ಲೂ ಕೂಡ ಪ್ರಕಟ ಆಗುತ್ತಿದೆ. ಈ ಜ್ಞಾನದ ಮೂಲಕ ನೀವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಈ ಮಾತಿನ ತಿಳುವಳಿಕೆ ಕೂಡ ಇದೆ. ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ. ಈ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಗೆ ಗೊತ್ತಿದೆ. ಮನುಷ್ಯರು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿದ್ದಾರೆ. ಅಂದ ಮೇಲೆ ಮನುಷ್ಯರ ಬುದ್ಧಿಯಲ್ಲಿ ಜ್ಞಾನ ಇರಲು ಸಾಧ್ಯ ಇಲ್ಲ. ಈ ಸಂಗಮ ಯುಗದ ಸಮಯದಲ್ಲಿ ನಿಮಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆಯ ಮೂಲಕ ನೀವು ಸಂಪೂರ್ಣ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೀರಾ. ಮೊದಲು ನಿಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ. ಈಗ ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಈಗ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ನಂತರ ನೀವು ಸಂಪೂರ್ಣ ಬ್ರಾಹ್ಮಣರಾಗುತ್ತೀರಾ. ಈಗ ಇನ್ನೂ ನೀವು ಬ್ರಾಹ್ಮಣರಾಗಿಲ್ಲ. ಯಾರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೋ ಆ ಒಳ್ಳೆಯ ಮಕ್ಕಳು ಕೂಡ ಬ್ರಾಹ್ಮಣರಿಂದ ಪುನಃ ಶೂದ್ರರಾಗಿ ಬಿಡುತ್ತಾರೆ. ಇದಕ್ಕೆ ಮಾಯಿಗೆ ಸೋಲುವುದು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ಮಡಿಲಿನಲ್ಲಿ ಕುಳಿತಂತಹ ಮಕ್ಕಳು ಮಾಯಿಗೆ ಸೋತು ಪುನಃ ತಂದೆಯ ಮಡಿಲನ್ನು ಬಿಟ್ಟು ರಾವಣನ ಮಡಿಲಿಗೆ ಹೋಗುತ್ತಾರೆ. ಪರಮಾತ್ಮ ತಂದೆಯ ಮಡಿಲು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವಂತಹ ಮಡಿಲಾಗಿದೆ. ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯ ಮಡಿಲು ಎಲ್ಲಿ? ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡುವಂತಹ ರಾವಣನ ಮಡಿಲು ಎಲ್ಲಿ? ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಮತ್ತು ಸೆಕೆಂಡ್ನಲ್ಲಿ ಸಂಪೂರ್ಣ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ, ಅಂದರೆ ಸೆಕೆಂಡ್ನಲ್ಲಿ ದುರ್ದಶೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಯ ಮಕ್ಕಳು ಹೇಗೆ ದುರ್ದಶೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅನ್ನುವುದು ಬ್ರಾಹ್ಮಣ ಮಕ್ಕಳಾದ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಂದು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ, ನಾಳೆ ಪುನಃ ಮಾಯಿಯ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಂಡು ರಾವಣನಿಗೆ ಮಕ್ಕಳಾಗುತ್ತಾರೆ. ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ರಕ್ಷಣೆ ಮಾಡಲು ಪ್ರಯತ್ನ ಪಡುತ್ತಾರೆ. ಪರಮಾತ್ಮ ತಂದೆ ರಕ್ಷಣೆ ಮಾಡಲು ಪ್ರಯತ್ನ ಪಟ್ಟಾಗ ಕೆಲವು ಮಕ್ಕಳು ಮಾಯಿಯಿಂದ ಸುರಕ್ಷಿತರಾಗಿ ಬಿಡುತ್ತಾರೆ. ನೀವೀಗ ನೋಡುತ್ತೀರಾ, ಯಾರಾದರೂ ಮುಳುಗುತ್ತಿದ್ದರೆ ಅವರನ್ನು ರಕ್ಷಣೆ ಮಾಡಲು ನೀವು ಪ್ರಯತ್ನ ಪಡುತ್ತೀರಾ? ಯಾರಾದರೂ ಮಾಯೆಗೆ ವಶಾಗಿ ವಿಕಾರ ಅನ್ನುವಂತಹ ಸಮುದ್ರದಲ್ಲಿ ಮುಳುಗುತ್ತಿದ್ದರೆ ಅವರನ್ನು ರಕ್ಷಣೆ ಮಾಡಲು ನೀವು ಪ್ರಯತ್ನ ಪಡುತ್ತೀರಾ? ಆಗ ಎಷ್ಟೊಂದು ಕಿರಿಕಿರಿ ಆಗುತ್ತದೆ, ಅಂದರೆ ಆಗ ಎಷ್ಟೊಂದು ಗಲಾಟೆ ಆಗುತ್ತದೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ನೀವೀಗ ಈ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಈಗ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ. ಈ ರೀತಿ ಕಾರ್ಯವನ್ನು ಮಾಡಿ, ಈ ರೀತಿ ಕಾರ್ಯವನ್ನು ಮಾಡಿ ಎಂದು ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ. ಇದು ಅವಶ್ಯವಾಗಿ ಭಗವಾನ್ ವಾಚ್ ಆಗಿದೆ. ಇದು ಭಗವಂತ ತಂದೆಯ ಶ್ರೀಮತ ಆಗಿದೆ. ಈಗ ಮಕ್ಕಳಾದ ನಿಮ್ಮನ್ನು ಶೂದ್ರದಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈ ಕಲಿಯುಗದಲ್ಲಿ ಇರುವಂತವರು ಶೂದ್ರ ಸಂಪ್ರದಾಯದವರಾಗಿದ್ದಾರೆ, ನಿಮಗೆ ಗೊತ್ತಿದೆ. ಈಗ ಈ ಕಲಿಯುಗದ ಸಮಯ ಪೂರ್ಣ ಆಗುತ್ತಿದೆ. ನೀವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ. ಈಗ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಎಷ್ಟೆಲ್ಲಾ ಶಾಸ್ತ್ರವನ್ನು ನಿರ್ಮಾಣ ಮಾಡುತ್ತಾರೋ ಆ ಎಲ್ಲಾ ಶಾಸ್ತ್ರಗಳು ಮನುಷ್ಯ ಮತದ ಆಧಾರದಿಂದ ನಿರ್ಮಾಣ ಆಗಿದೆ. ಈಶ್ವರ ತಂದೆ ಯಾವ ಶಾಸ್ತ್ರವನ್ನೂ ನಿರ್ಮಾಣ ಮಾಡುವುದಿಲ್ಲ. ಒಂದು ಭಗವದ್ಗೀತೆಗೆ ಎಷ್ಟೊಂದು ಹೆಸರನ್ನು ಇಟ್ಟಿದ್ದಾರೆ. ಕೇವಲ ಒಂದೇ ಒಂದು ಗೀತೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಗಾಂಧೀಜಿಯವರ ಗೀತೆ, ಟ್ಯಾಗೋರ್ ಅವರ ಗೀತೆ ಮುಂತಾದ ಹೆಸರನ್ನು ಗೀತೆಗೆ ಇಟ್ಟಿದ್ದಾರೆ. ಗೀತೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಗೀತೆಯನ್ನು ಮನುಷ್ಯರು ಏಕೆ ಇಷ್ಟೊಂದು ಓದುತ್ತಾರೆ? ಗೀತೆಯನ್ನು ಓದಿದರೂ ಕೂಡ ಮನುಷ್ಯರಿಗೆ ಯಾವ ಜ್ಞಾನದ ಮಾತು ಅರ್ಥ ಆಗುತ್ತಿಲ್ಲ. ಗೀತೆಯಲ್ಲಿರುವ ಅದೇ ಅಧ್ಯಾಯದ ಬಗ್ಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಅರ್ಥವನ್ನು ತಿಳಿಸುತ್ತಾರೆ. ಇದೆಲ್ಲ ಮನುಷ್ಯರು ನಿರ್ಮಾಣ ಮಾಡಿರುವಂತಹ ಪುಸ್ತಕ ಆಗಿದೆ. ನೀವೀಗ ಹೇಳಬಹುದು, ಮನುಷ್ಯರ ಮತದಿಂದ ತಯಾರಾದಂತಹ ಗೀತೆಯನ್ನು ಓದುತ್ತಾ ಬಂದಿರುವ ಕಾರಣ ಇಂದು ಎಲ್ಲರ ಪರಿಸ್ಥಿತಿ ಇಷ್ಟೊಂದು ಕನಿಷ್ಠ ಆಗಿದೆ ಎಂದು. ಗೀತೆ ಮೊದಲನೇ ನಂಬರ್ನ ಶಾಸ್ತ್ರ ಆಗಿದೆ. ಭಗವದ್ಗೀತೆ ದೇವಿ ದೇವತಾ ಧರ್ಮದ ಶಾಸ್ತ್ರ ಆಗಿದೆ. ಈಗ ಇದು ನಿಮ್ಮ ಬ್ರಾಹ್ಮಣ ಕುಲ ಆಗಿದೆ ಮತ್ತು ಇದು ನಿಮ್ಮ ಬ್ರಾಹ್ಮಣ ಧರ್ಮ ಆಗಿದೆ. ಜಗತ್ತಿನಲ್ಲಿ ಎಷ್ಟೊಂದು ಧರ್ಮ ಇದೆ. ಯಾರು ಯಾವ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೋ ಆ ಧರ್ಮ ಸ್ಥಾಪಕನ ಹೆಸರು ಸದಾ ಇರುತ್ತದೆ. ಜೈನಿಗಳು ನಮ್ಮ ಧರ್ಮ ಸ್ಥಾಪಕ ಮಹಾವೀರ ಎಂದು ಹೇಳುತ್ತಾರೆ. ನೀವೆಲ್ಲರೂ ಕೂಡ ಮಹಾವೀರರು ಮತ್ತು ಮಹಾವೀರಣಿಯರಾಗಿದ್ದೀರಾ. ನಿಮ್ಮ ನೆನಪಾರ್ಥವಾಗಿ ದಿಲ್ವಾಡ ಮಂದಿರ ಇದೆ. ನೀವೆಲ್ಲರೂ ರಾಜ್ಯೋಗದ ಅಭ್ಯಾಸವನ್ನು ಮಾಡುತ್ತಿದ್ದೀರಾ. ದಿಲ್ವಾಡ ಮಂದಿರದಲ್ಲಿ ನೀವೆಲ್ಲರೂ ಯೋಗದ ತಪಸ್ಸಿನಲ್ಲಿ ಕುಳಿತಿದ್ದೀರಾ ಮತ್ತು ದಿಲ್ವಾಡ ಮಂದಿರದಲ್ಲಿ ಮೇಲೆ ರಾಜ್ಯದ ಚಿತ್ರ ಇದೆ. ರಾಜ್ಯೋಗದ ಎಕ್ಯುರೇಟ್ ಆದ ಮಂದಿರ ದಿಲ್ವಾಡ ಮಂದಿರ ಆಗಿದೆ. ನಂತರ ಒಬ್ಬರು ಒಂದು ಹೆಸರನ್ನು ಇಟ್ಟರೆ ಇನ್ನೊಬ್ಬರು ಇನ್ನೊಂದು ಹೆಸರನ್ನು ಇಡುತ್ತಾರೆ. ದಿಲ್ವಾಡ ಮಂದಿರ ನಿಮ್ಮ ನೆನಪಾರ್ಥವಾದ ಎಕ್ಯುರೇಟ್ ಮಂದಿರ ಆಗಿದೆ. ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಿ ಸರಿಯಾದ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ನಂತರ ಯಾರು ಯಾವ ಹೆಸರನ್ನು ಹೇಳುತ್ತಾರೋ ಆ ಹೆಸರನ್ನು ಮಂದಿರಕ್ಕೆ ಇಡುತ್ತಾರೆ. ಈ ದಿಲ್ವಾಡ ಮಂದಿರವನ್ನು ಮಾಡೆಲ್ನ ರೂಪದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸ್ವರ್ಗ ಮತ್ತು ರಾಜ್ಯೋಗ ಮತ್ತು ಸಂಗಮ ಯುಗದ ಆಧಾರದಿಂದ ದಿಲ್ವಾಡ ಮಂದಿರ ನಿರ್ಮಾಣ ಆಗಿದೆ. ಈಗ ನಿಮಗೆ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ. ಆದಿಯ ಸಮಯವನ್ನು ನೀವು ನೋಡಿದ್ದೀರಾ. ಸಂಗಮ ಯುಗಕ್ಕೆ ಆದಿಯ ಸಮಯ ಎಂದು ಕರೆಯಬೇಕು ಅಥವಾ ಸತ್ಯುಗಕ್ಕೆ ಆದಿಯ ಸಮಯ ಎಂದು ಕರೆಯಬೇಕು? ದಿಲ್ವಾಡ ಮಂದಿರದಲ್ಲಿ ಸಂಗಮ ಯುಗವನ್ನು ಕೆಳಗಡೆ ತೋರಿಸಿದ್ದಾರೆ ಮತ್ತು ಮೇಲೆ ಸತ್ಯುಗದ ರಾಜ್ಯಭಾಗ್ಯವನ್ನು ತೋರಿಸಿದ್ದಾರೆ. ಅಂದ ಮೇಲೆ ಸತ್ಯುಗ ಆದಿಯ ಸಮಯ ಆಗಿದೆ. ಪುನಃ ಮಧ್ಯದಲ್ಲಿ ದ್ವಾಪರ ಯುಗ ಬರುತ್ತದೆ. ಅಂದ ಮೇಲೆ ಅಂತ್ಯವನ್ನೂ ಕೂಡ ನೀವೇ ನೋಡುತ್ತೀರಾ. ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ನಿಮ್ಮ ಸಂಪೂರ್ಣವಾದ ನೆನಪಾರ್ಥದ ರೂಪದಲ್ಲಿ ದಿಲ್ವಾಡ ಮಂದಿರ ನಿರ್ಮಾಣ ಆಗಿದೆ. ದೇವಿ ದೇವತೆಗಳು ಪುನಃ ವಾಮ ಮಾರ್ಗಕ್ಕೆ ಹೋಗುತ್ತಾರೆ. ದ್ವಾಪರ ಯುಗದಿಂದ ವಾಮ ಮಾರ್ಗ ಪ್ರಾರಂಭ ಆಗುತ್ತದೆ. ನಿಮ್ಮ ಸರಿಯಾದ ನೆನಪಾರ್ಥವಾದ ಮಂದಿರ ದಿಲ್ವಾಡ ಮಂದಿರ ಆಗಿದೆ. ನೆನಪಾರ್ಥವಾಗಿ ಅನೇಕ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಎಲ್ಲಾ ಮಂದಿರಗಳು ನಿಮ್ಮ ಸಂಕೇತ ಆಗಿದೆ. ಈ ಮಂದಿರಗಳನ್ನು ಕೂಡ ಭಾರತದಲ್ಲೇ ನಿರ್ಮಾಣ ಮಾಡಲಾಗುತ್ತದೆ, ಏಕೆಂದರೆ ದೇವಿ ದೇವತೆಗಳು ಭಾರತದ ನಿವಾಸಿಗಳಾಗಿ ರಾಜ್ಯವನ್ನು ಆಳಿ ಹೋಗಿದ್ದಾರೆ. ಅಂದ ಮೇಲೆ ನಂತರ ಭಾರತದಲ್ಲೇ ಎಷ್ಟೊಂದು ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಸಿಖ್ಖರ ಜನಸಂಖ್ಯೆ ಜಾಸ್ತಿಯಾದಾಗ ಅವಶ್ಯವಾಗಿ ಅವರು ಸಿಖ್ ಧರ್ಮದ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಮಿಲ್ಟ್ರಿಯವರು ಕೂಡ ತಮ್ಮ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಭಾರತದ ನಿವಾಸಿಗಳು ಕೃಷ್ಣನ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ, ಅಥವಾ ಲಕ್ಷ್ಮೀನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ, ಅಥವಾ ಹನುಮಂತನ ಮಂದಿರ, ಗಣೇಶನ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಈ ಸಂಪೂರ್ಣ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ, ಹೇಗೆ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ, ಹೇಗೆ ವಿನಾಶದ ಕಾರ್ಯ ನಡೆಯುತ್ತದೆ, ಹೇಗೆ ಪಾಲನೆಯ ಕರ್ತವ್ಯ ನಡೆಯುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಇದು ಅಂಧಕಾರದ ರಾತ್ರಿಯಾಗಿದೆ. ಈ ಸಮಯಕ್ಕೆ ಅಂಧಕಾರದ ರಾತ್ರಿಯ ಸಮಯ ಎಂದು ಕರೆಯಲಾಗುತ್ತದೆ. ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿಯ ಬಗ್ಗೆ ಗಾಯನ ಇದೆ, ಏಕೆಂದರೆ ಬ್ರಾಹ್ಮಣರಾದ ನೀವೇ ಈ ಚಕ್ರದಲ್ಲಿ ಬರುತ್ತೀರಾ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ, ನಂತರ ನೀವೇ ದೇವತೆಗಳಾಗುತ್ತೀರಾ. ಅಂದ ಮೇಲೆ ಮುಖ್ಯ ಅಂದರೆ ಬ್ರಹ್ಮ ತಂದೆ ಆಗಿದ್ದಾರೆ. ಬ್ರಹ್ಮ ತಂದೆಯನ್ನು ಮೊದಲನೇ ನಂಬರ್ನಲ್ಲಿ ತೋರಿಸಬೇಕು, ವಿಷ್ಣುವನ್ನು ಮೊದಲನೇ ನಂಬರ್ನಲ್ಲಿ ತೋರಿಸಬೇಕು. ಬ್ರಹ್ಮನ ರಾತ್ರಿ ಎಂದು ಕರೆಯುತ್ತೇವೆ, ವಿಷ್ಣುವಿನ ಹಗಲು ಎಂದು ಕರೆಯುತ್ತೇವೆ. ಅಂದ ಮೇಲೆ ರಾತ್ರಿಯ ನಂತರ ಪುನಃ ಹಗಲಿನಲ್ಲಿ ದೇವತೆಗಳು ಬರುತ್ತಾರೆ. ರಾತ್ರಿಯ ಸಮಯ ಸಮಾಪ್ತಿಯಾದ ನಂತರ ಹಗಲು ಬಂದಾಗ ದೇವತೆಗಳು ಬರುತ್ತಾರೆ. ಹಗಲಿನಲ್ಲಿ ಇರುವಂತಹ ದೇವತೆಗಳು ನಂತರ ಪುನಃ 84 ಜನ್ಮವನ್ನು ಪಡೆದುಕೊಂಡು ರಾತ್ರಿಯ ಸಮಯದಲ್ಲಿ ಬರುತ್ತಾರೆ. ಅಂದ ಮೇಲೆ ಎಷ್ಟು ಸಹಜ ರೂಪದಲ್ಲಿ ಈ ಜ್ಞಾನದ ಮಾತನ್ನು ತಿಳಿಸಬೇಕು. ಆದರೆ ಎಲ್ಲರೂ ಈ ಜ್ಞಾನವನ್ನು ಸಂಪೂರ್ಣವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಅಂದ ಮೇಲೆ ಮಕ್ಕಳು ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ. ಸಂಪೂರ್ಣ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಯಾರು ಎಷ್ಟು ಜಾಸ್ತಿ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಅಷ್ಟು ಸತೋ ಪ್ರಧಾನರಾಗುತ್ತಾರೆ. ಸತೋ ಪ್ರಧಾನ ಭಾರತ ಪುನಃ ತಮೋ ಪ್ರಧಾನ ಆಗುತ್ತದೆ. ಸತೋ ಪ್ರಧಾನ ಭಾರತವೇ ಪುನಃ ತಮೋ ಪ್ರಧಾನ ಭಾರತ ಆಗುತ್ತದೆ. ಈಗ ಮಕ್ಕಳಲ್ಲಿ ಎಷ್ಟೊಂದು ಜ್ಞಾನ ಇದೆ, ಈ ಜ್ಞಾನವನ್ನು ನೀವೀಗ ಸ್ಮರಣೆ ಮಾಡಬೇಕು. ಹೊಸ ಜಗತ್ತಿಗೋಸ್ಕರ ನಿಮಗೆ ಈ ಜ್ಞಾನ ಸಿಕ್ಕಿದೆ. ಪರಮಾತ್ಮ ತಂದೆ ಬಂದು ಈ ಜ್ಞಾನವನ್ನು ನೀಡುತ್ತಾರೆ. ಬೇಹದ್ದಿನ ತಂದೆ ಬಂದು ಈ ಜ್ಞಾನವನ್ನು ನೀಡುತ್ತಾರೆ. ಇನ್ನು ಎಲ್ಲಾ ಮನುಷ್ಯರು ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ. ಇಂಗ್ಲಿಷ್ನಲ್ಲಿ ಪರಮಾತ್ಮ ತಂದೆಗೆ ಗಾಡ್ ಫಾದರ್, ಲಿಬರೇಟರ್, ಗೈಡ್ ಎಂದು ಕರೆಯುತ್ತಾರೆ. ಈ ಎಲ್ಲಾ ಶಬ್ದದ ಅರ್ಥ ಮಕ್ಕಳ ಬುದ್ಧಿಯಲ್ಲಿ ಇದೆ. ಪರಮಾತ್ಮ ತಂದೆಗೆ ಮುಕ್ತಿದಾತ, ಮಾರ್ಗದರ್ಶಕ ಎಂದು ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ. ಕಬ್ಬಿಣದ ಯುಗ ಆದಂತಹ ಈ ದುಃಖದ ಜಗತ್ತಿಗೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಈ ಕಬ್ಬಿಣದ ಯುಗ ಆದಂತಹ ದುಃಖದ ಜಗತ್ತಿನಿಂದ ಮುಕ್ತ ಮಾಡಿ ಚಿನ್ನದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಅವಶ್ಯವಾಗಿ ಚಿನ್ನದ ಯುಗ ಮೊದಲು ಇತ್ತು, ಆದ್ದರಿಂದ ಎಲ್ಲರೂ ಚಿನ್ನದ ಯುಗ ಆದಂತಹ ಸತ್ಯುಗವನ್ನು ನೆನಪು ಮಾಡುತ್ತಾರೆ. ಈಗ ಮಕ್ಕಳ ಆಂತರ್ಯದಲ್ಲಿ ಸದಾ ಖುಷಿ ಇರಬೇಕು ಮತ್ತು ಮಕ್ಕಳು ಸದಾ ದೈವೀ ಕರ್ಮವನ್ನೇ ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಮೂಲಕ ಯಾವ ಅವಿನಾಶಿ ಜ್ಞಾನರತ್ನದ ಅಪಾರ ಖಜಾನೆ ಪ್ರಾಪ್ತಿಯಾಗುತ್ತಿದೆಯೋ ಆ ಖಜಾನೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಬುದ್ಧಿಯನ್ನು ಬೇಹದ್ದಿನ ಕಡೆ ಕರೆದುಕೊಂಡು ಹೋಗಬೇಕು. ಈ ಬೇಹದ್ದಿನ ನಾಟಕದಲ್ಲಿ ಆತ್ಮರಾದ ನಾವು ಹೇಗೆ ನಮ್ಮ ಶರೀರ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದ್ದೇವೆ ಅನ್ನುವ ಪ್ರಕೃತಿಯ ಲೀಲೆಯನ್ನು ಸಾಕ್ಷಿಯಾಗಿ ನೋಡಬೇಕು. ಸೆಕೆಂಡ್ ಪಾಯಿಂಟ್, ಸದಾ ಬುದ್ಧಿಯಲ್ಲಿ ಈ ಮಾತಿನ ನೆನಪಿರಬೇಕು, ನಾವೀಗ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ. ನಮಗೆ ಪರಮಾತ್ಮ ತಂದೆಯ ಶ್ರೇಷ್ಠ ಮಡಿಲು ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆಯ ಶ್ರೇಷ್ಠ ಮಡಿಲಿನಲ್ಲಿರುವಂತಹ ನಾವು ರಾವಣನ ಮಡಿಲಿಗೆ ಹೋಗಲು ಸಾಧ್ಯ ಇಲ್ಲ. ಮುಳುಗುತ್ತಿರುವಂತಹ ಆತ್ಮರನ್ನು ರಕ್ಷಣೆ ಮಾಡುವುದೇ ನಮ್ಮ ಕರ್ತವ್ಯ ಆಗಿದೆ. ಇಂದಿನ ವರದಾನ ಆಗಿದೆ. ವ್ಯರ್ಥ ಸಂಕಲ್ಪ ಅನ್ನುವ ಸ್ತಂಭವನ್ನು ಆಧಾರವನ್ನಾಗಿ ಮಾಡಿಕೊಳ್ಳುವ ಬದಲು ಸರ್ವ ಸಂಬಂಧದ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಸತ್ಯ ಸ್ನೇಹಿಗಳಾಗಿ ಮಾಯೆ ದುರ್ಬಲ ಸಂಕಲ್ಪವನ್ನು ಶಕ್ತಿಶಾಲಿ ಮಾಡುವುದಕ್ಕೋಸ್ಕರ ಬಹಳಷ್ಟು ರಾಯಲ್ ಆದ ಪಿಲ್ಲರ್ಸ್ ಅನ್ನು ನಿರ್ಮಾಣ ಮಾಡುತ್ತದೆ. ಅಂದರೆ ರಾಯಲ್ ಆದಂತಹ ಸ್ತಂಭವನ್ನು ನಿರ್ಮಾಣ ಮಾಡುತ್ತದೆ. ಮಾಯೆ ಬಾರಿ ಬಾರಿಗೂ ನಮಗೆ ಎಂತಹ ಸಂಕಲ್ಪವನ್ನು ನೀಡುತ್ತದೆ ಅಂದರೆ ಈ ರೀತಿ ನಡೆದೇ ನಡೆಯುತ್ತದೆ, ದೊಡ್ಡವರು ಕೂಡ ಇದೇ ರೀತಿ ಮಾಡುತ್ತಿದ್ದಾರೆ, ದೊಡ್ಡವರು ಈ ರೀತಿ ಇದ್ದಾರೆ ಎಂದು, ಇನ್ನೂ ಯಾರು ಸಂಪೂರ್ಣ ಆಗಿಲ್ಲ ಅನ್ನುವ ಸಂಕಲ್ಪವನ್ನು ಮಾಯೆ ಬಾರಿ ಬಾರಿಗೂ ನಮಗೆ ನೀಡುತ್ತದೆ. ಅವಶ್ಯವಾಗಿ ಯಾವುದಾದರೂ ಒಂದು ಅವಗುಣ ನಮ್ಮಲ್ಲಿ ಇರಲೇಬೇಕು. ಅನ್ನುವ ವ್ಯರ್ಥ ಸಂಕಲ್ಪ ಅನ್ನುವ ಪಿಲ್ಲರ್ ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ, ಮತ್ತು ವ್ಯರ್ಥ ಸಂಕಲ್ಪ ಅನ್ನುವ ಪಿಲ್ಲರ್ ಆ ದುರ್ಬಲತೆಯಲ್ಲಿ ನಮ್ಮನ್ನು ಇನ್ನೂ ಜಾಸ್ತಿ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ಇಂತಹ ವ್ಯರ್ಥದ ಸ್ತಂಭವನ್ನು ಆಧಾರವನ್ನಾಗಿ ಮಾಡಿಕೊಳ್ಳುವ ಬದಲು ಸರ್ವ ಸಂಬಂಧದ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳಿ. ಸಾಕಾರ ರೂಪದಲ್ಲಿ ತಂದೆಯ ಜೊತೆಯ ಅನುಭವವನ್ನು ಮಾಡುತ್ತಾ ಸತ್ಯ ಸ್ನೇಹಿಗಳಾಗಿ ಸಾಕಾರದಲ್ಲಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನನ್ನ ಜೊತೆಗಿದ್ದಾರೆ ಅನ್ನುವ ಅನುಭವವನ್ನು ಮಾಡುತ್ತಾ ಸತ್ಯ ಸ್ನೇಹಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ. ಸಂತುಷ್ಟತೆ ಬಹಳ ದೊಡ್ಡ ಗುಣ ಆಗಿದೆ. ಯಾರು ಸಂತುಷ್ಟರಾಗಿ ಇರುತ್ತಾರೋ ಅವರೇ ಪ್ರಭುವಿಗೆ ಪ್ರಿಯಾಗಿದ್ದಾರೆ, ಲೋಕಕ್ಕೆ ಪ್ರಿಯಾಗಿದ್ದಾರೆ ಅಥವಾ ಸ್ವಯಂಗೆ ಪ್ರಿಯಾಗಿದ್ದಾರೆ. ಸಂತುಷ್ಟತೆ ಸರ್ವಶ್ರೇಷ್ಠ ಗುಣ ಆಗಿದೆ. ಯಾರು ಸದಾ ಸಂತುಷ್ಟರಾಗಿ ಇರುತ್ತಾರೋ ಅವರು ಪರಮಾತ್ಮ ತಂದೆಗೆ ಪ್ರಿಯ ಆಗುತ್ತಾರೆ, ಸ್ವಯಂಗೂ ಪ್ರಿಯ ಆಗುತ್ತಾರೆ ಮತ್ತು ಲೋಕಕ್ಕೂ ಕೂಡ ಪ್ರಿಯ ಆಗುತ್ತಾರೆ. ಒಳ್ಳೆಯದು. ಓಂ ಶಾಂತಿ.